ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ತೆರವು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ
ಸಂಪುಟ 4 ಸಂಚಿಕೆ 132 ಜನವರಿ 21, 2021 ಜಾಣ ಅರಿಮೆ
ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
ವಿಸ್ಮಯಕ್ಕಿಂತ ವಿಸ್ಮಯ ಭಾಗ 10. ಪ್ರಾಣಿಗಳು ನೆಂಟರನ್ನು ಹೇಗೆ ಗುರುತಿಸುತ್ತವೆ? ಜೇನುನೊಣಗಳಲ್ಲಿ ಕೆಲಸಗಾರರು ಸಂತಾನೋತ್ಪತ್ತಿ ಮಾಡುವುದೇ ಇಲ್ಲ, ಬದಲಿಗೆ ಅವು ತಮ್ಮ ಇಡೀ ಬದುಕನ್ನು ಜೇನುಗೂಡಿನ ಒಳಿತಿಗಾಗಿ ಹಾಗೂ ರಾಣಿ ಜೇನಿನ ಮರಿಗಳನ್ನು ಸಾಕುವುದರಲ್ಲೇ ಕಳೆದು ಬಿಡುತ್ತವೆ. ಕುಟುಕುವುದು ಎಂದರೆ ಆತ್ಮಹತ್ಯೆ ಮಾಡಿಕೊಂಡಂತೆಯೇ, ಆದ್ದರಿಂದ ಅವು ಗೂಡಿನ ರಕ್ಷಣೆಗಾಗಿ ತಮ್ಮನ್ನು ತಾವೇ ಬಲಿ ಕೊಡುತ್ತಿರುತ್ತವೆ. ಅಂದರೆ ಈ ಕೆಲಸಗಾರ ಜೇನುಗಳು ಡಾರ್ವಿನ್ನ ನಿಸರ್ಗದ ಆಯ್ಕೆಯಿಂದ ವಿಕಾಸ ಎನ್ನುವ ವಾದಕ್ಕೆ ಸಡ್ಡು ಹೊಡೆಯುತ್ತಿವೆ ಎಂದಾಯಿತು. ಡಾರ್ವಿನ್ನನಿಗಂತೂ ಹೀಗೆ ಅನ್ನಿಸಿತ್ತು. ಅದಕ್ಕೆ ಅವನ್ನು ವಿಶೇಷ ಸಮಸ್ಯೆ, ಮೊದಲಿಗೆ ಇವು ದುಸ್ತರ ಸಮಸ್ಯೆ ಎಂದೆನಿಸಿತ್ತು. ವಾಸ್ತವದಲ್ಲಿ ಇವು ನನ್ನ ತರ್ಕಕ್ಕೆ ಮಾರಕವಾಗಿವೆ ಎಂದು ಹೇಳಿಕೊಂಡಿದ್ದ. 20ನೇ ಶತಮಾನದ ಮಧ್ಯಭಾಗದಲ್ಲಿ ಜೀವಿ ವಿಜ್ಞಾನಿ JBS ಹಾರ್ಡೆನ್ ತಾನು ಮುಳುಗುತ್ತಿರುವ ಇಬ್ಬರು ಸಹೋದರರನ್ನು ಕಾಪಾಡಿದರೆ ಅದು ತನ್ನ ಮರಣಕ್ಕೆ ತಕ್ಕ ಪರಿಹಾರವೆಂದು ಹೇಳುವ ಮೂಲಕ ಈ ದುಸ್ತರ ಸಮಸ್ಯೆಯನ್ನು ಹಗುರವಾಗಿಸಿದ್ದ. ಮತ್ತೊಬ್ಬ ಬ್ರಿಟಿಷ್ ಜೀವಿ ವಿಜ್ಞಾನಿ WD ಹ್ಯಾಮಿಲ್ಟನ್ ನಿಸರ್ಗದ ಆಯ್ಕೆಗೆ ಈ ತತ್ವವನ್ನು ಅಳವಡಿಸಿದ. ಇಂದು ಇದು ಬಂಧುಗಳ ಆಯ್ಕೆ ಅಥವಾ ಕಿನ್ ಸೆಲೆಕ್ಷನ್ ಎಂದು ಪ್ರಸಿದ್ಧಿಯಾಗಿದೆ. ಜಟಿಲವಾದ ಲೆಕ್ಕಾಚಾರಗಳನ್ನು ಉಪಯೋಗಿಸಿಕೊಂಡು ಇಂತಹ ತ್ಯಾಗದ ವರ್ತನೆಯು ನಿಕಟ ಸಂಬಂಧಿಗಳ ವಿಷಯದಲ್ಲಿ ಆಗಿದ್ದಾದರೆ ಅಂತಹ ವರ್ತನೆಯನ್ನುಂಟು ಮಾಡುವ ಜೀನ್ಗಳನ್ನು ನಿಸರ್ಗ ಆಯ್ಕೆ ಮಾಡುತ್ತದೆ ಎಂದು ಹ್ಯಾಮಿಲ್ಟನ್ ನಿರೂಪಿಸಿದ್ದ. ಜೀವಿ ವಿಕಾಸ ವಿಜ್ಞಾನದಲ್ಲಿ ಈ ಬಂಧುಗಳ ಆಯ್ಕೆಯ ತತ್ವ ಒಂದು ಪರ್ವಕಾಲ, ಅದರಲ್ಲೂ ಪರಿಸರ ಹಾಗೂ ನಡವಳಿಕೆಗಳಲ್ಲಿ ವಿಕಾಸವಾದದ ತತ್ವಗಳನ್ನು ಹುಡುಕುತ್ತಲಿರುವಂತಹವರಿಗೆ ಇದು ಪರ್ವತತ್ವ ಎನ್ನಬಹುದು. ಈ ಬಂಧುಗಳ ಆಯ್ಕೆಯ ತತ್ವದಿಂದಾಗಿ ಪರಿಸರ ವಿಕಾಸ ವಿಜ್ಞಾನ, ನಡವಳಿಕೆಯ ಪರಿಸರ ವಿಜ್ಞಾನ, ಮನೋವೈಜ್ಞಾನಿಕ ವಿಕಾಸ, ಸಮಾಜ ಜೀವಿ ವಿಜ್ಞಾನ ಹಾಗೂ ಇನ್ನೂ ಹಲವು ಉಪಜ್ಞಾನ ಶಾಖೆಗಳು ಪಿಸಿಲೊಡೆದವು. ಈ ಉಪಶಾಖೆಗಳಲ್ಲಿನ ವಿಜ್ಞಾನಿಗಳ ಸಂಖ್ಯೆ, ಅವರ ಪ್ರಕಟಣೆಗಳು, ಪುಸ್ತಕಗಳು, ಪತ್ರಿಕೆಗಳು ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ವಿಭಾಗಗಳು ಬೃಹತ್ತಾಗಿ ಬೆಳೆದವು. ಪ್ರಾಣಿಗಳು, ಗಿಡಗಳು ಹಾಗೂ ಸೂಕ್ಷ್ಮ ಜೀವಿಗಳು ಕೂಡ ತಮ್ಮ ಅನುವಂಶೀಯ ಬಾಂಧವ್ಯವನ್ನು ಸಹಕಾರ ತ್ಯಾಗವಷ್ಟೇ ಅಲ್ಲದೆ ಸ್ವಾರ್ಥ ಹಾಗೂ ದ್ವೇಷಗಳಂತಹ ನಡವಳಿಕೆಗಳನ್ನು ತೋರಲು ಮೂಲವನ್ನಾಗಿ ಬಳಸುತ್ತಿವೆ ಎನ್ನುವುದನ್ನು ಪ್ರದರ್ಶಿಸುವುದೇ ಈ ಹೊಸ ಪೀಳಿಗೆಯ ಜೀವಿ ವಿಜ್ಞಾನಿಗಳ ಮಹದೋದ್ದೇಶವಾಯಿತು. ಬಂಧುಗಳಿಗೆ ನೆರವಾಗುವುದರಿಂದ ಅವುಗಳ ವಿಕಾಸಕ್ಕೆ ಯಾವ ರೀತಿಯ ಲಾಭಗಳಾಗುತ್ತಿವೆ ಎನ್ನುವುದನ್ನು ಅಳೆಯುವ ಉತ್ತಮ ಗಣಿತ ವಿಧಾನಗಳು ಯಾವುವು ಎನ್ನುವುದರ ಬಗ್ಗೆ ವಿವಾದಗಳುಂಟಾಗಿದ್ದರ ಹೊರತಾಗಿಯೂ ಅವರು ಸಾಕಷ್ಟು ಸಫಲರಾಗಿದ್ದರೆನ್ನಬಹುದು. ಈ ರೀತಿಯಲ್ಲಿ 15 ವರ್ಷಗಳವರೆಗೂ ಯಾರೂ ಪ್ರಾಣಿಗಳು ತಮ್ಮ ಬಂಧುಗಳನ್ನು ಬಂಧುಗಳಲ್ಲದವರನ್ನು ಪ್ರತ್ಯೇಕವಾಗಿ ಗುರುತಿಸಬಲ್ಲವೇ ಎನ್ನುವ ಪ್ರಶ್ನೆಯನ್ನೇ ಎತ್ತಲಿಲ್ಲವಲ್ಲ ಎಂದು ಸಂಶೋಧಕರ ಈ ಹುಚ್ಚಾಟವನ್ನು ನೋಡಿದ ಯಾರಿಗೂ ಅನ್ನಿಸದೇ ಇರದು. ಇದೇನು ಸಾಮಾನ್ಯ ಪ್ರಶ್ನೆಯಲ್ಲ. ಮನುಷ್ಯರು ತಮ್ಮ ಬಂಧುಗಳನ್ನು ಗುರುತಿಸಬಲ್ಲರೆ ಎನ್ನುವ ಬಗ್ಗೆಯೂ ವಿವಾದಗಳಿವೆ. ಅಂತೂ ಕೊನೆಗೆ ಪ್ರಪಂಚದಲ್ಲಿರುವ ಎಲ್ಲ 17,000 ಬಗೆಯ ಜೇನುನೊಣಗಳ ಪರಿಣಿತನೆಂದು ಖ್ಯಾತಿ ಪಡೆದ ಚಾರ್ಲ್ಸ್ ಡಿ ಮಿಷನರ್ ಬಳಿ ಕೆಲಸ ಮಾಡುತ್ತಿದ್ದ ಲೆಸ್ ಗ್ರೀನ್ಬರ್ಗ್ ಎನ್ನುವ ಯುವಕ 1979 ಈ ಅಂಗೈಯಲ್ಲಿನ ಹುಣ್ಣಿನಂತಹ ಸಮಸ್ಯೆಯನ್ನು ಗುರುತಿಸುವ ಧೈರ್ಯ ಅಲ್ಲಲ್ಲ ಸಾಹಸ ಮಾಡಿದ. ಮಿಷನರ್ ಎಲ್ಲ ಬಗೆಯ ಜೇನುನೊಣಗಳ ಬಗ್ಗೆ ತಿಳಿದಿದ್ದನೇನೋ ಸರಿ, ಆದರೆ ಅವನ ಹಲವು ಶಿಷ್ಯಂದಿರು ಲೆಸಿಯೋಗ್ಲಾಸಂ ಝೆಫಿರಂ ಎನ್ನುವ ಜೇನುನೊಣದ ಅಧ್ಯಯನದಲ್ಲಿಯೇ ಉದ್ಯುಕ್ತರಾಗಿದ್ದರು. ಈ ನೊಣ ನೆಲದಲ್ಲಿ ಸುರಂಗಗಳನ್ನು ಕೊರೆದು ಗೂಡು ಕಟ್ಟುತ್ತದೆ. ಅದರಲ್ಲಿ ರಾಣಿ ಜೇನು ಮೊಟ್ಟೆ ಇಡುತ್ತದೆ. ಕೆಲಸಗಾರ ಜೇನುನೊಣಗಳು ಈ ಸಂತಾನವನ್ನು ಪಾಲಿಸುತ್ತವೆ. ಮಿಷನರ್ನ ಪ್ರಯೋಗಾಲಯದಲ್ಲಿ ಈ ಜೇನುನೊಣಗಳನ್ನು 2 ಗಾಜಿನ ತಟ್ಟೆಗಳ ನಡುವೆ ಒತ್ತರಿಸಿಟ್ಟ ಮಣ್ಣಿನಲ್ಲಿ ಕೃತಕವಾಗಿ ಬೆಳೆಸುವ ಕಲೆಯನ್ನು ಪಕ್ಕಾಗೊಳಿಸಲಾಗಿತ್ತು. ಈ ಸುಂದರ ವ್ಯವಸ್ಥೆಯಿಂದಾಗಿ ಗೂಡಿನೊಳಗಿನ ಎಲ್ಲ ಖಾಸಗಿ ಆಗುಹೋಗುಗಳನ್ನು ಪಾರದರ್ಶಕವಾದ ಗಾಜಿನ ಮೂಲಕ ಸಂಶೋಧಕರು ಗಮನಿಸಬಹುದಿತ್ತು. ಕೆಲಸಗಾರ ಜೇನುನೊಣಗಳಿಗೆ ಗೂಡು ಬಿಟ್ಟು ಹೋಗಿ ಮಕರಂದವನ್ನೂ ಹೂಗಳ ಕೇಶರವನ್ನೂ ಹುಡುಕಿ ಹೊತ್ತು ಮರಳುವುದು ನಿತ್ಯಕರ್ಮವಾಗಿತ್ತು. ದೂರಾಲೋಚನೆಯಿಂದ ತಮ್ಮ ಗೂಡಿನೊಳಗೆ ನುಸುಳಲು ಬಯಸುವ ಬೇರೆ ಗೂಡಿನ ಜೇನುನೊಣಗಳು ಅಥವಾ ಬೇಟೆಗಾರರ ಬಗ್ಗೆ ಸದಾ ಎಚ್ಚರದಿಂದಿರಬೇಕಿತ್ತು. ಇದಕ್ಕಾಗಿ ಒಂದು ಜೇನುನೊಣವನ್ನು ಗೂಡಿನ ದ್ವಾರವನ್ನು ಕಾಯಲು ನಿಲ್ಲಿಸುತ್ತಿದ್ದವು. ನಮ್ಮ ಸುರಕ್ಷತಾ ಸಿಬ್ಬಂದಿಯಂತೆಯೇ ಈ ಕಾವಲುಗಾರ ಜೇನುನೊಣವು ಸುತ್ತಲೂ ಕಣ್ಣು ಹಾಯಿಸುತ್ತಲೇ ಅಲ್ಲಲ್ಲ ವಾಸನೆಗಾಗಿ ಮೂಗು ತೋರಿಸುತ್ತಲೇ ಇರುತ್ತಿತ್ತು. ಗೂಡಿನ ಬಳಿ ಬರುವ ಪ್ರತಿಯೊಂದು ಜೇನುನೊಣವನ್ನೂ ಗಮನಿಸಿ ಯಾವುದನ್ನು ಒಳಬಿಡಬೇಕು, ಯಾವುದನ್ನು ತಡೆಯಬೇಕು ಎಂದು ನಿರ್ಧರಿಸುತ್ತಿದ್ದವು. ಬೇಡದ ಅತಿಥಿಯನ್ನು ಅಡ್ಡ ಹಾಕಿ ಒಳಬಾರದಂತೆ ತಡೆಯುತ್ತಿದ್ದವು. ಸಾಮಾನ್ಯವಾಗಿ ಈ ಕಾವಲುಗಾರರು ತಮ್ಮ ಗೂಡಿನ ನಿವಾಸಿಗಳನ್ನಷ್ಟೇ ಒಳಗೆ ಬಿಟ್ಟು ಉಳಿದವನ್ನು ಹೊರಗೆ ನಿಲ್ಲಿಸುತ್ತಿದ್ದವು. ಗೂಡಿನಲ್ಲಿರುವ ಎಲ್ಲ ಜೇನುನೊಣಗಳು ಕೂಡ ನಿಕಟ ಸಂಬಂಧಿಗಳೇ ಆಗಿದ್ದರೂ ಕಾವಲುಗಾರರ ಈ ತೀರ್ಮಾನ ಹಿಂದಿನ ಪರಿಚಯವನ್ನು ಅವಲಂಬಿಸಿದೆಯೇ ಹೊರತು ಅವು ಪರಿಚಿತರಲ್ಲದ ಬಂಧುಗಳನ್ನು ಗುರುತಿಸುತ್ತವೆ ಎಂದು ನಿರೂಪಿಸುವುದಿಲ್ಲ. 1979 ಗ್ರೀನ್ಬರ್ಗ್ ಜೇನುನೊಣಗಳು ತಮ್ಮ ಬಂಧುಗಳನ್ನು ಬಂಧುಗಳಲ್ಲದವುಗಳಿಂದ ಬೇರೆ ಎಂದು ಗುರುತಿಸಬಲ್ಲವೆ ಎಂದು ಪರೀಕ್ಷಿಸಲು ಈ ಕಾವಲುಗಾರ ಜೇನುನೊಣಗಳನ್ನು ಬಳಸಿಕೊಂಡ. ಜಾಣತನದಿಂದ ತನ್ನಿಚ್ಛೆಯ ಜೇನುನೊಣಗಳನ್ನು ಆಯ್ದು ಒಂದೊಂದನ್ನಾಗಿ ಈ ಗೂಡುಗಳ ದ್ವಾರದಲ್ಲಿ ಇಟ್ಟ. ಈತ ಹೀಗೆ ಅಲ್ಲಿಟ್ಟ ಎಲ್ಲ ಜೇನುನೊಣಗಳು ಕಾವಲುಗಾರರಿಗೆ ಹಾಗೂ ಗೂಡಿನ ಇತರೆ ನಿವಾಸಿಗಳಿಗೆ ಅಪರಿಚಿತವಾಗಿದ್ದವು. ಆದರೆ ಗ್ರೀನ್ಬರ್ಗ್ ಆಯ್ದ ತಂದೆ ತಾಯಿಯರಿಂದ ಈ ಜೇನುನೊಣಗಳನ್ನು ಹುಟ್ಟಿಸುತ್ತಿದ್ದನಾದ್ದರಿಂದ ಕಾವಲುಗಾರರನ್ನು ಪರೀಕ್ಷಿಸಲು ಅವುಗಳ ಬಂಧುಗಳು ಯಾವುವು ಯಾವುವಲ್ಲ ಎನ್ನುವುದು ಅವನಿಗೆ ತಿಳಿದಿತ್ತು. ಹೀಗೆ ಗ್ರೀನ್ಬರ್ಗ್ ಕಾವಲುಗಾರರ ಮುಂದೆ ಅವುಗಳ ಸಹೋದರ ಸಹೋದರಿಯರು, ಸೋದರತ್ತೆ, ಸೋದರಳಿಯ, ಚಿಕ್ಕಪ್ಪ, ಸೋದರ ಸೊಸೆ ಮೊದಲಾದ ಸಂಬಂಧಿಗಳಲ್ಲದೆ ಸಂಪೂರ್ಣ ಸಂಬಂಧವೇ ಇಲ್ಲದವುಗಳನ್ನು ಇಟ್ಟು ನೋಡಿದ. ಆತನ ಸಂದೇಹ, ತಾನು ತೋರಿಸಿದ ಜೇನುನೊಣಗಳನ್ನು ಮೂಸಿ ನೋಡಿ ಈ ಕಾವಲುಗಾರ ಜೇನುನೊಣಗಳು ಅವು ಬಂಧುಗಳೋ ಅಲ್ಲವೋ ಎಂದು ನಿಶ್ಚಯಿಸುತ್ತಿರಬಹುದೋ? ಕಾವಲುಗಾರ ಜೇನುನೊಣಗಳು ಯಾವುದೇ ಜೇನುನೊಣವನ್ನು ಒಪ್ಪಿಕೊಳ್ಳುವ ಸಂಭಾವ್ಯತೆಯು ಆ ಜೇನುನೊಣವು ತಳಿಗುಣಗಳಲ್ಲಿ ಕಾವಲುಗಾರನ ಬಂಧುವಾಗಿದ್ದಷ್ಟು ಧನಾತ್ಮಕವಾಗಿ ತಾಳೆಯಾಗುತ್ತದೆ ಎಂದು ಗ್ರೀನ್ಬರ್ಗ್ ಗಮನಿಸಿದ. ತೋರಿಸಿದ ಜೇನುನೊಣಕ್ಕೂ ಕಾವಲುಗಾರ ಜೇನುನೊಣಕ್ಕೂ ಸಂಬಂಧ ನಿಕಟವಾಗಿದ್ದಷ್ಟು ಅದನ್ನು ಒಳಬಿಡುವುದು ಹೆಚ್ಚಾಗಿತ್ತು. ಇದು ಈ ಹಿಂದೆ ಪರಿಚಯವಿಲ್ಲದಿದ್ದ ಬಂಧುವಿನ ಗುರುತಿನ ಪತ್ತೆಯ ಮೊತ್ತ ಮೊದಲ ಸ್ಪಷ್ಟ ಉದಾಹರಣೆಯಾಯಿತು. ಈ ಶೋಧ ಆನಂತರ ಬೇರೆ ಪ್ರಾಣಿಗಳು, ಸಸ್ಯಗಳು ಹಾಗೂ ಸೂಕ್ಷ್ಮ ಜೀವಿಗಳಲ್ಲಿಯೂ ಇಂತಹ ಬಂಧು ಪತ್ತೆಯ ಸಾಮರ್ಥ್ಯವಿರಬಹುದೇ ಎನ್ನುವ ಶೋಧಗಳು ಆರಂಭವಾಗುವಂತೆ ಗದ್ದಲವೆಬ್ಬಿಸಿದ್ದರಲ್ಲಿ ಅಚ್ಚರಿಯೇನಿಲ್ಲ. ಈ ಬಂಧು ಪತ್ತೆಯ ಸೋಂಕು ನನಗೂ ತಗುಲಿತ್ತು. 1980 ದಶಕದ ನಡುವಿನಲ್ಲಿ ನಾನು ನನ್ನ ಜೀವನವನ್ನು ಭಾರತೀಯ ಕಾಗದದ ಕಣಜ ರೂಪಾಲಿಡಿಯಾ ಮಾರ್ಜಿನೇಟ್ ಆದ ಬದುಕಿನ ಎಲ್ಲ ಜೈವಿಕ ರಹಸ್ಯಗಳನ್ನೂ ತಿಳಿಯಲು ಮುಡಿಪಾಗಿಡಲು ನಿಶ್ಚಯಿಸಿಬಿಟ್ಟಿದ್ದೆ. ಇದೊಂದು ಅದ್ಭುತ ಪ್ರಭೇದ. ದಕ್ಷಿಣ ಭಾರತ ಪ್ರಸ್ಥಭೂಮಿಯ ಎಲ್ಲೆಡೆಯೂ ಮನುಷ್ಯರ ನಿವಾಸಗಳಿರುವಲ್ಲಿ ಓಡಾಡುವ ಕೀಟ ಇದು. ನಾವು ಈ ಕಣಜವನ್ನು ಅದರ ಸಹಜ ನೆಲೆಯಲ್ಲಿಯೂ ಪ್ರಯೋಗಾಲಯದಲ್ಲಿಯೂ ಗಮನಿಸಲು ಬೇಕಾದ ಉಪಾಯಗಳನ್ನು ಕಂಡುಕೊಂಡಿದ್ದೆವು. ವೆಸ್ಪಿಯರಿ ಎಂದು ನಾವು ಹೆಸರಿಸಿದ್ದ ವಿವಿಧ ಅಳತೆಯ ಪಂಜರಗಳೊಳಗೆ ಕಣಜದ ಗೂಡುಗಳೊಳಗೆ ಕೀಟಗಳು, ಮೊಟ್ಟೆ, ಮರಿಗಳು ಇರುವಂತೆಯೇ ಸಾರಾಸಗಟಾಗಿ ಹೊತ್ತು ತಂದಿಟ್ಟು ಪ್ರಯೋಗಾಲಯದಲ್ಲಿ ಸಾಕುತ್ತಿದ್ದೆವು. ಈ ಕಣಜದ ಜೀವನ ಚರಿತ್ರೆಯಲ್ಲಿ ನಾವು ಗಮನ ನೀಡದೇ ಇದ್ದ ವಿಷಯವೆಂದರೆ ಈ ಬಂಧು ಪತ್ತೆಯ ಸಾಮರ್ಥ್ಯ. ಜೇನ್ನೊಣಗಳನ್ನು ಗ್ರೀನ್ಬರ್ಗ್ ಸಾಕಿದ್ದ ಹಾಗೆ ನಾವು ಈ ಕಣಜಗಳನ್ನು ಸಾಕಲಾಗುತ್ತಿರಲಿಲ್ಲ. ಆದ್ದರಿಂದ ಇವು ತಮ್ಮ ಗೃಹ ಬಂಧುಗಳನ್ನು ಪ್ರತ್ಯೇಕವಾಗಿ ಗುರುತಿಸುತ್ತವೆಯೋ ಎನ್ನುವುದನ್ನು ಪರೋಕ್ಷವಾಗಿಯೇ ತಿಳಿಯಬೇಕಿತ್ತು. ಹೆಸರೇ ಹೇಳುವಂತೆ ಗೃಹ ಬಂಧುವಿನ ಪತ್ತೆ ಎಂದರೆ ಕಣಜಗಳಿಗೆ ತಮ್ಮ ಗೂಡಿನಲ್ಲಿರುವ ಕಣಜಗಳು ಹಾಗೂ ಬೇರೆ ಗೂಡಿನ ಕಣಜಗಳನ್ನು ಗುರುತಿಸುವ ಸಾಮರ್ಥ್ಯ ಇದೆಯೇ ಎನ್ನುವುದು. ಇದಕ್ಕಾಗಿ ಚೆನ್ನಾಗಿ ಗಾಳಿಯಾಡುವ ಪ್ಲಾಸ್ಟಿಕ್ ಡಬ್ಬಿಯೊಂದರಲ್ಲಿ ಮೂರು ಕಣಜಗಳನ್ನು ಇಟ್ಟು ಅವು ಒಂದಿನೊಂದರ ಜೊತೆಗೆ ಹೇಗೆ ವರ್ತಿಸುತ್ತವೆ ಎಂದು ಗಮನಿಸಿದೆವು. ಈ ಮೂರು ಕಣಜಗಳಲ್ಲಿ ಎರಡು ಒಂದೇ ಗೂಡಿಗೆ ಸೇರಿದವು, ಅಂದರೆ ಒಂದಿನೊಂದರ ಗೃಹ ಬಂಧುಗಳು. ಆದರೆ ಮೂರನೆಯ ಕಣಜ ಬೇರೊಂದು ಗೂಡಿನದ್ದು, ಅಂದರೆ ಅನ್ಯ ಗೃಹ ಬಂಧು ಎನ್ನಬಹುದು. ಒಂದಿನೊಂದನ್ನು ಸಮೀಪಿಸುವುದು, ಮೂಸುವುದು ಮೊದಲಾದ ಆಕ್ರಮಣಕಾರಿಯಲ್ಲದ ವರ್ತನೆಗಳಿಗೆ ನಾವು ಹೆಚ್ಚೆಚ್ಚು ಅಂಕಗಳನ್ನು ನೀಡಿದೆವು. ಅದೇ ಒಂದಿನೊಂದರ ಜೊತೆಗೆ ಸೆಣಸುವ ಹಾಗೂ ಒಂದಿನೊಂದನ್ನು ಎಳೆದಾಡುವಂತಹ ಚಟುವಟಿಕೆಗಳನ್ನು ತೋರಿದಾಗ ಕಡಿಮೆ ಅಂಕಗಳನ್ನು ನೀಡಿದೆವು. ಈ ಎಲ್ಲ ಅಂಕಗಳನ್ನು ಕೂಡಿಸಿದಾಗ ಒಂದು ಸಹನೆಯ ಸೂಚ್ಯಂಕವನ್ನು ಪ್ರತಿ ಕಣಜದ ಜೋಡಿಗೂ ಲೆಕ್ಕ ಹಾಕಬಹುದಾಗಿತ್ತು. ಹೀಗೆ ಗೃಹ ಬಂಧುಗಳ ನಡುವೆ ಹಾಗೂ ಅನ್ಯ ಗೃಹ ಬಂಧುವಿನ ನಡುವೆ ಇರುವ ಸಹನೆಯ ವರ್ತನೆಯನ್ನು ನಾವು ಅಳೆದೆವು. ಎರಡು ಗೃಹ ಬಂಧುಗಳು ಒಂದಿನೊಂದರ ಜೊತೆಗೆ ಅನ್ಯ ಗೃಹ ಬಂಧುಗಳ ಜೊತೆಗೆ ತೋರಿದ್ದಕ್ಕಿಂತ ಹೆಚ್ಚು ಸಹನೆಯ ವರ್ತನೆಯನ್ನು ತೋರಿದ್ದರೆ ಗೃಹ ಬಂಧುವನ್ನು ಪತ್ತೆ ಮಾಡಲಾಗಿದೆ ಎಂದು ತರ್ಕಿಸಿದೆವು. ಅರುಣ್ ವೆಂಕಟರಾಮನ್, ಸ್ವರ್ಣಲತಾ ಚಂದ್ರನ್ ಹಾಗೂ ಪದ್ಮಿನಿ ನಾಯರ್ ಎನ್ನುವ ಮೂವರು ಉತ್ತಮ ವಿದ್ಯಾರ್ಥಿಗಳು ಈ ಪ್ರಯೋಗಗಳನ್ನು ಮಾಡಲು ನನ್ನ ಜೊತೆ ಸೇರಿದರು. ನಾವು ಬೆಂಗಳೂರಿನ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಂದ ಗೂಡುಗಳನ್ನು ಸಂಗ್ರಹಿಸಿ ಇಂತಹ ಪರೀಕ್ಷೆಗಳನ್ನು ಮಾಡಿದ್ದೆವು. ಅನ್ಯಗ್ರಹ ಬಂಧುಗಳು ಎಂದು ನಾವು ಗುರುತಿಸಿದ ಕಣಜಗಳ ಗೂಡುಗಳು ಕನಿಷ್ಠವೆಂದರೆ 10 ಕಿಲೋಮೀಟರ್ ದೂರವಿರುವಂತೆ ಜಾಗ್ರತೆ ವಹಿಸಿದ್ದೆವು. ಆ ಗೂಡುಗಳು ಒಂದೇ ತಂದೆ ತಾಯಿಯಂದಿರ ಮೂಲದ್ದವಾಗಿರಬಹುದಾದ ಸಾಧ್ಯತೆಗಳನ್ನು ನಿವಾರಿಸಲು ಹೀಗೆ ಮಾಡಿದ್ದೆವು. ಅನಂತರ 4 ಪ್ರಯೋಗಗಳನ್ನು ನಡೆಸಿದೆವು. ಮೊದಲನೆಯ ಪ್ರಯೋಗದಲ್ಲಿ ಗೂಡುಗಳನ್ನು ಸಂಗ್ರಹಿಸುವಾಗ ಅದರಲ್ಲಿದ್ದ ಕಣಜಗಳನ್ನೇ ಪ್ರಯೋಗಕ್ಕೆ ಒಳಪಡಿಸಿದೆವು. ಆದರೆ ಇಂತಹ ಪ್ರತಿ ಕಣಜವನ್ನು ಪ್ರಯೋಗಕ್ಕೆ ಮುನ್ನ ಬೇರೆ ಬೇರೆ ಡಬ್ಬಿಗಳಲ್ಲಿ ಇಟ್ಟಿದ್ದೆವು. ಈ ಕಣಜಗಳು ಬಲು ಬೇಗನೆ ತಮ್ಮ ಗೃಹ ಬಂಧುವನ್ನು ಅನ್ಯಗೂಡಿನ ಕಣಜದಿಂದ ಗುರುತಿಸುತ್ತಿದ್ದವು. ಒಂದೇ ಗೂಡಿಗೆ ಸೇರಿದ ಕಣಜಗಳು ಒಂದಿನೊಂದರ ಜೊತೆಗೆ ತೋರಿದ ವರ್ತನೆ ಬೇರೆ ಗೂಡುಗಳ ಕಣಜಗಳ ಜೊತೆಗೆ ತೋರಿದ್ದಕ್ಕಿಂತಲೂ ಹೆಚ್ಚು ಸಹನೆಯದ್ದಾಗಿತ್ತು. ಇಂತಹ ನಡವಳಿಕೆಗಳು ಪರಿಚಯದ ನೆನಪಿನಿಂದ ಆಗಿರಬಹುದು, ಏಕೆಂದರೆ ಪ್ರಯೋಗಕ್ಕೆ ಮುನ್ನ ಇವೆರಡೂ ಕಣಜಗಳು ಒಂದೇ ಗೂಡಿನಲ್ಲಿ ಇದ್ದಂಥವು. ಇದು ನಿಜವಾದ ಬಂಧು ಪತ್ತೆಯಲ್ಲ. ಎರಡನೆಯ ಪ್ರಯೋಗದಲ್ಲಿ ನಾವು ಪ್ರೌಢ ಕಣಜಗಳನ್ನು ಬಳಸಲಿಲ್ಲ. ಪ್ಯೂಪಗಳು ಇರುವ ಗೂಡನ್ನು ಎರಡಾಗಿ ಕತ್ತರಿಸಿ ಅವೆರಡನ್ನೂ ಪ್ರತ್ಯೇಕವಾಗಿಟ್ಟೆವು. ಅನಂತರ ಈ ಪ್ಯೂಪಗಳಿಂದ ಹೊರಬಂದ ಪ್ರೌಢ ಕೀಟಗಳು ನಾವು ಗೂಡನ್ನು ಕತ್ತರಿಸಿದ ಮೇಲೆ ಬಂದಂಥವು. ಹೀಗೆ ಈ ಗೂಡಿನ ಎರಡು ಭಾಗದ ಕಣಜಗಳು ಒಂದಿನೊಂದನ್ನು ನೋಡಿರಲೂ ಇಲ್ಲ, ಮೂಸಿರಲೂ ಇಲ್ಲ. ಅಂದರೆ ಅವುಗಳಿಗೆ ಒಂದಿನೊಂದರ ಪರಿಚಯ ಇರಲಿಲ್ಲ. ಹಾಗಿದ್ದು ಅವು ತಮ್ಮ ಗೂಡಿನ ಬಂಧುಗಳ ಜೊತೆಗೆ ಗೂಡಿನವಲ್ಲದ ಕಣಜಗಳ ಜೊತೆಗೆ ವರ್ತಿಸಿದ್ದಕ್ಕಿಂತ ಹೆಚ್ಚು ಸಹನೆಯಿಂದಿದ್ದವು. ಗೂಡಿನ ಎರಡು ಬೇರೆ ಬೇರೆ ಅರ್ಧಗಳಿಂದ ಬಂದಿದ್ದರೂ ಒಂದೇ ಗೂಡಿನಲ್ಲಿದ್ದ ಮೊಟ್ಟೆಗಳಿಂದ ಹುಟ್ಟಿದ ಕಾರಣ ಅವು ಒಂದಕ್ಕೊಂದು ಸಂಬಂಧಿಗಳಾಗಿದ್ದವು. ಆದರೆ ಇದು ಅವಕ್ಕೆ ಗೊತ್ತಾಗಿದ್ದಾದರೂ ಹೇಗೆ? ಪ್ರತಿ ಕಣಜದ ದೇಹಕ್ಕೂ ಅದರದ್ದೇ ಆದ ವಾಸನೆ ಇರುತ್ತದೆ ಎಂದು ನಾವು ತರ್ಕಿಸಬಹುದು. ಇದನ್ನು ಅದರ ಲೇಬಲ್ಲು ಅಥವಾ ಗುರುತಿನ ಚೀಟಿ ಎನ್ನೋಣ. ಹಾಗೆಯೇ ಪ್ರತಿಯೊಂದು ಕಣಜದ ಮಿದುಳಿನಲ್ಲಿಯೂ ಬೇರೆ ಬೇರೆ ಕಣಜಗಳ ಲೇಬಲ್ಲುಗಳನ್ನು ಹೋಲಿಸಿ ಅವುಗಳೆಷ್ಟು ನಿಕಟ ಸಂಬಂಧಿಗಳು ಎಂದು ಊಹಿಸುವ ಟೆಂಪ್ಲೇಟು ಅಥವಾ ಅಚ್ಚು ಇದೆ ಎಂದುಕೊಳ್ಳೋಣ. ಈಗ ಪ್ರತಿಯೊಂದು ಕಣಜದ ಲೇಬಲ್ಲು ಅದರ ತಳಿಸ್ವರೂಪದ ಫಲ ಎಂದಾದರೆ ಆಗ ನಿಜವಾದ ಗೃಹ ಬಂಧು ಪತ್ತೆ ಆಗುವುದಕ್ಕೆ ಮೊದಲೇ ಪರಿಚಯ ಇರಬೇಕೆಂದಿಲ್ಲ. ನಮ್ಮ ನಿಕಟ ಸಂಬಂಧಿಗಳ ಲೇಬಲ್ಲುಗಳು, ಟೆಂಪ್ಲೇಟ್ಗಳು ಆ ತಳಿ ಸ್ವರೂಪಗಳಲ್ಲಿನ ಸಂಬಂಧದಿಂದಾಗಿ ನಮ್ಮದರಂತೆಯೇ ಇರುತ್ತವೆ. ಅದೇ ಕಣಜಗಳ ಈ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳು ಅವುಗಳ ಒಡನಾಟದಿಂದ ಅಥವಾ ಅವು ಒಂದಿನೊಂದನ್ನು ಮೂಸಿ ಹುಟ್ಟಿದ್ದಾಗಿದ್ದರೆ ಅದು ನಿಜವಾದ ಬಂಧು ಪತ್ತೆಯಲ್ಲ. ಆಗ ಕಣಜಗಳು ತಮ್ಮ ಸಂಪರ್ಕಕ್ಕೆ ಬಂದಿದ್ದ ಯಾವುದೇ ಕಣಜವನ್ನು ಅದು ತಮಗೆ ಸಂಬಂಧಿಯೇ ಆಗಿಲ್ಲದಿದ್ದರೂ ಕೂಡ ಸಂಬಂಧಿ ಎನ್ನುವಂತೆ ಪರಿಗಣಿಸುತ್ತವೆ. ಈ ಎರಡನೆಯ ಪ್ರಯೋಗದಿಂದ ಕಣಜಗಳ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳು ಅವುಗಳಲ್ಲಿಯೇ ಇರುವಂತದೇ ಅಥವಾ ಗೂಡಿನಿಂದ ಬಂದ ಅಂಶವೋ ಅಥವಾ ಅವುಗಳ ದೇಹಾಂಗಗಳಿಂದ ಬಂದದ್ದೋ ಸ್ಪಷ್ಟವಾಗುವುದಿಲ್ಲ. ಹೀಗಾಗಿ ನಾವು ಮೂರನೆಯ ಒಂದು ಪ್ರಯೋಗವನ್ನೂ ಮಾಡಿದೆವು, ಕಣಜದ ಸಿಸೇರಿಯನ್. ಈ ಮೂರನೆಯ ಪ್ರಯೋಗದಲ್ಲಿ ನಾವು ಪ್ರತಿಯೊಂದು ಕಣಜವನ್ನು ಅದು ಪ್ಯೂಪದಿಂದ ಹೊರಬೀಳುತ್ತಿದ್ದ ಒಂದೆರಡು ನಿಮಿಷಗಳೊಳಗೆ ಗೂಡಿನಿಂದ ಹೊರಗೆ ತೆಗೆದು ಬಿಟ್ಟೆವು. ಇದು ಅವುಗಳಿಗೆ ತಮ್ಮ ಗೂಡು ಇಲ್ಲವೇ ಗೂಡಿನ ಬಂಧುಗಳ ವಾಸನೆಯನ್ನು ಗ್ರಹಿಸುವ ಅವಕಾಶವನ್ನು ತಪ್ಪಿಸಬಹುದು ಎನ್ನುವ ನಿರೀಕ್ಷೆಯಿಂದ ಹೀಗೆ ಮಾಡಿದೆವು. ಇದೊಂದು ದೊಡ್ಡ ಸವಾಲು ಆಗಿತ್ತು, ಅಷ್ಟೇ ಮೋಜಿನ ಕೆಲಸವೂ ಆಗಿತ್ತು. ಕಣಜಗಳು ದಿನದ ಎಲ್ಲ ವೇಳೆಯಲ್ಲಿಯೂ ಹಾಗೂ ಹಲವು ದಿನಗಳವರೆಗೆ ಪ್ಯೂಪಾದಿಂದ ಹೊರಗೆ ಬರುತ್ತಿದ್ದವು. ಹೀಗಾಗಿ ಪ್ರತಿಯೊಂದು ಕಣಜವನ್ನು ಅದು ಹೊರಬಂದ ಎರಡು ನಿಮಿಷಗಳೊಳಗೆ ಗೂಡಿನಿಂದ ಆಚೆ ತರಬೇಕೆಂದರೆ ನಮ್ಮಲ್ಲಿ ಒಬ್ಬರು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ದಿನದ 24 ಗಂಟೆ ವಾರದ 7 ದಿನವೂ ಗೂಡಿನ ಮೇಲೆಯೇ ಕಣ್ಣಿಟ್ಟಿರಬೇಕಿತ್ತು. ಬೆಳಗ್ಗಿನ ಹೊತ್ತು ನಾವು ನಾಲ್ವರು ಒಬ್ಬೊಬ್ಬರಾಗಿ 1-2 ಗಂಟೆಯ ಪಾಳಿಯಲ್ಲಿ ಗೂಡನ್ನು ಕಾಯುತ್ತಿದ್ದೆವು. ಸಂಜೆಯ ಹೊತ್ತು ನಮ್ಮಲ್ಲೊಬ್ಬರು ಟ್ಯಾಕ್ಸಿಯಲ್ಲಿ ಆ ಗೂಡನ್ನೇ ಮನೆಗೆ ಹೊತ್ತೊಯ್ಯುತ್ತಿದ್ದೆವು. ಪಯಣದ ಸಮಯದಲ್ಲಿ ಹೊರಬರುತ್ತಿದ್ದ ಕಣಜಗಳನ್ನು ಬೇರೆ ಮಾಡಿ ಇಡುವುದಕ್ಕೆ ನಾವು ಪಡುತ್ತಿದ್ದ ಪಡಿಪಾಟಲನ್ನು ನೋಡಿ ಟ್ಯಾಕ್ಸಿ ಡ್ರೈವರರಿಗೆ ತಮಾಷೆ ಎನಿಸುತ್ತಿತ್ತು. ಮನೆ ತಲುಪಿದ ಮೇಲೆ ನಮ್ಮ ಇಡೀ ಕುಟುಂಬವೇ ರಾತ್ರಿ ಜಾಗರಣೆ ಮಾಡಿ ಕಾವಲಿರುವುದಕ್ಕೆ ಉತ್ಸಾಹದಿಂದ ಸ್ಪರ್ಧಿಸುತ್ತಿದ್ದೆವು. ಹೀಗೆ ನಾವು ಅಂದುಕೊಂಡ ಹಾಗೆ ಏನೂ ತಿಳಿಯದ ಮುಗ್ಧ ಕಣಜಗಳು ಸಾಕಷ್ಟು ಸಿಕ್ಕವು. ಆದರೆ ಈ ಮುಗ್ಧ ಕಣಜಗಳು ನೀಡಿದ ಫಲಿತಾಂಶ ಮಾತ್ರ ಅನಿಶ್ಚಿತವಾಗಿತ್ತು. ಅವು ತಮ್ಮ ಗೃಹ ಬಂಧುಗಳನ್ನು ಪತ್ತೆ ಮಾಡುತ್ತಿದ್ದವಾದರೂ ಚೆನ್ನಾಗಿ ಅಲ್ಲ. ಹಾಗಿದ್ದರೆ ಅವು ನಾವು ಅವುಗಳನ್ನು ಗೂಡಿನಿಂದ ಹೊರತೆಗೆಯುವುದಕ್ಕೆ ಮುನ್ನವೇ ಆ 1-2 ನಿಮಿಷಗಳಲ್ಲಿಯೇ ತಮ್ಮ ಗೂಡುಗಳ ವಿಶಿಷ್ಟ ವಾಸನೆಯನ್ನು ಗ್ರಹಿಸಿ ಬಿಟ್ಟಿರಬಹುದೇ ಎನ್ನುವ ಚಿಂತೆ ಆರಂಭವಾಯಿತು. ಅಂದರೆ ಇನ್ನೂ ಒಂದು ಪ್ರಯೋಗ ಬೇಕಾಯಿತು. ಈ 4ನೇ ಪ್ರಯೋಗದಲ್ಲಿ ನಾವು ಕಣಜಗಳು ಹುಟ್ಟುವುದಕ್ಕೂ ಮುನ್ನವೇ ಅವುಗಳನ್ನು ಬೇರ್ಪಡಿಸಿಬಿಟ್ಟೆವು. ಅಂದರೆ ಅವು ಪ್ಯೂಪಾದಿಂದ ಹೊರಬೀಳುವ ಮುನ್ನವೇ ಅವನ್ನು ಬೇರ್ಪಡಿಸಿದೆವು. ಪ್ಯೂಪಾಗಳನ್ನು ಅವು ಒಡೆಯುವುದೆಂದು ನಿರೀಕ್ಷಿಸಿದ ಸಮಯಕ್ಕಿಂತಲೂ 1 ದಿನ ಅಂದರೆ 24 ಗಂಟೆಗಳ ಮುನ್ನವೇ ಕತ್ತರಿಸಿ ಪ್ಯೂಪಾಗಳನ್ನು ಹೊರತೆಗೆದು ಇನ್ಕ್ಯುಬೇಟರ್ನಲ್ಲಿ ಬೆಳೆಸಿದೆವು. ಇದನ್ನು ತಮಾಷೆಗೆ ಸಿಸೆಕ್ಷನ್ ಅಂದರೆ ಕಣಜಗಳ ಸಿಸೇರಿಯನ್ ಎಂದು ಕರೆದೆವು. ಹೀಗೆ ಸಿಸೇರಿಯನ್ನಿಂದ ಜನಿಸಿದ ಕಣಜಗಳು ಕೂಡ ತಮ್ಮ ಗೃಹ ಬಂಧುಗಳು ಹಾಗೂ ಅನ್ಯ ಗೃಹ ಬಂಧುಗಳನ್ನು ಬೇರೆ ಬೇರೆಯಾಗಿ ಗುರುತಿಸಿದವೆನ್ನಿ. ಆಗ ಅವುಗಳಲ್ಲಿನ ಲೇಬಲ್ಲು ಹಾಗೂ ಟೆಂಪ್ಲೇಟ್ಗಳು ಅವುಗಳದ್ದೇ ಆಗಿದೆ ಎಂದರ್ಥ. ಅವು ಹೀಗೆ ಪ್ರತ್ಯೇಕವಾಗಿ ಪತ್ತೆ ಮಾಡದಿದ್ದರೆ ಆಗ ಅವುಗಳು ತಮ್ಮ ಹುಟ್ಟಿನ ನಂತರ ಗ್ರಹಿಸಿದ ಗೂಡುಗಳಿಗೆ ವಿಶಿಷ್ಟವಾದ ವಾಸನೆಯಿಂದ ಮಾಡಿವೆ ಎಂದಾಗುತ್ತಿತ್ತು. ಈ 4ನೆಯ ಪರೀಕ್ಷೆಯಲ್ಲಿ ಕಣಜಗಳು ತಮ್ಮ ಗೃಹ ಬಂಧುಗಳನ್ನು ಅನ್ಯ ಗೃಹ ಬಂಧುಗಳನ್ನು ಪ್ರತ್ಯೇಕಿಸಿ ಗುರುತಿಸಲಾರವು ಎನ್ನುವುದಕ್ಕೆ ಸ್ಪಷ್ಟ ಪುರಾವೆ ನಮಗೆ ಸಿಕ್ಕಿತು. ಏಕೆಂದರೆ ಇವು ಎಲ್ಲ ಕಣಜಗಳ ಜೊತೆಗೂ ಒಂದೇ ತೆರನಾಗಿ ವರ್ತಿಸಿದ್ದುವು. ಹೀಗೆ ರೋಪಾಲಿಡಿಯಾ ಮಾರ್ಜಿನೇಟಾದಲ್ಲಿ ಗೃಹ ಬಂಧುಗಳ ಪತ್ತೆ ಎನ್ನುವುದು ಅವುಗಳು ಕಲಿತ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳನ್ನು ಅವಲಂಬಿಸಿದೆಯೇ ಹೊರತು ತಳಿ ಸಂಬಂಧವನ್ನಲ್ಲ ಎಂದು ತೋರಿಸಿದೆವು. ಈ ಶೋಧವು ಬಂಧುವಿನ ಆಯ್ಕೆಯ ನಿಯಮಗಳು ಎಷ್ಟು ಪ್ರಭಾವಶಾಲಿಗಳಿರಬಹುದು ಎನ್ನುವುದರ ಮೇಲೆ ಗಾಢ ಪರಿಣಾಮವನ್ನು ಬೀರಲಿದೆ. ನೀವು ಅಂದುಕೊಂಡದ್ದು ಸರಿ, ಈ ಪ್ರಯೋಗಗಳ ವೇಳೆ ನಾವು ಬಲು ಮೋಜು ಮಾಡಿದೆವು. 100 ಕಣಜಗಳನ್ನು ಅವುಗಳ ಬಂಧುಗಳು ಹಾಗೂ ಬಂಧುಗಳಲ್ಲದ ಕಣಜಗಳ ಜೊತೆಗೆ ನೋಡುವುದು, ಅದರಲ್ಲೂ ಪ್ಯೂಪದಿಂದ ಹೊರಬರುವ ಕಣಜಗಳಿಗಾಗಿ ರಾತ್ರಿ ಇಡೀ ಜಾಗರಣೆ ಇರುವುದು ಮೋಜಿನ ಸಂಗತಿಗಳಾಗಿದ್ದುವು. ಜೊತೆಗೆ ನಮಗೆ ಬೇಕಾಗಿದ್ದುದು ಕೆಲವು ಪ್ಲಾಸ್ಟಿಕ್ ಡಬ್ಬಿಗಳು ಅಷ್ಟೆ. ಈ ಪ್ರಮುಖ ಶೋಧವನ್ನು ಮಾಡಲು ನಮಗೆ ಬೇಕಾಗಿದ್ದುದು ಇಷ್ಟು ಅಲ್ಪ ಸಾಮಗ್ರಿ ಅಷ್ಟೆ. ಜೊತೆಗೆ ನಮ್ಮ ಕುಟುಂಬದವರು ಗೆಳೆಯರು ಈ ಕಣಜಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡರು. ಅದುವರೆಗೆ ನಾವೇಕೆ ಈ ಅಧ್ಯಯನಗಳಲ್ಲಿ ತೊಡಗಿಕೊಂಡಿದ್ದೇವೆ ಎಂಬ ಬಗ್ಗೆ ಅವರಿಗೂ ಸ್ಪಷ್ಟವಾಗಿ ಅರ್ಥವಾಯಿತು. ಈ ಭೂಮಿಯ ಮೇಲಿನ ಜೀವಿಗಳು ಎಷ್ಟು ವೈವಿಧ್ಯಮಯ ಎಂದರೆ ನಾವು ಕಣಜಗಳಲ್ಲಿ ಕಂಡುಕೊಂಡ ಸಂಗತಿಗಳೇ ಉಳಿದವುಗಳಲ್ಲಿಯೂ ಸತ್ಯವಿರಬಹುದೆಂದು ಊಹಿಸಲಾಗದು. ಬೇರೆ ಪ್ರಭೇದಗಳಲ್ಲಿಯೂ ಅದು ಬೇರೆಯೇ ಇರಬಹುದು. ತಳಿ ಸಂಬಂಧಗಳಿಗನುಗುಣವಾಗಿ ಲೇಬಲ್ಲುಗಳನ್ನು ಟೆಂಪ್ಲೇಟುಗಳನ್ನು ರೂಪಿಸಿಕೊಳ್ಳುವ ಇನ್ನೊಂದು ಪ್ರಭೇದ ಇದ್ದರೂ ಇರಬಹುದು. ಅದು ನಿಜವಾಗಿಯೂ ಬಂಧುಗಳ ಪತ್ತೆಯನ್ನು ಮಾಡುತ್ತಿರಬಹುದು. ಈ ಮಾತಿಗೆ ಪುರಾವೆಯಾಗಿ ನಡೆದ ಒಂದು ಸ್ವಾರಸ್ಯಕರ ಅಧ್ಯಯನ ಇತ್ತೀಚೆಗೆ ನನ್ನ ಗಮನಕ್ಕೆ ಬಂತು. ಕೆನಡಾದ ಟೊರಾಂಟೊ ವಿಶ್ವವಿದ್ಯಾನಿಲಯದ ಮಿಷೆಲ್ ಜೆ ಡೇನಿಯಲ್ ಮತ್ತು ಅಮೆರಿಕದ ಫ್ಲಾರಿಡಾ ಸ್ಟೇಟ್ ವಿಶ್ವವಿದ್ಯಾನಿಲಯದ ಎಫ್ ಹೆಲೆನ್ ರಾಡ್ ಟ್ರಿನಿಡಾಡಿನ ಗಪ್ಪಿ ಮೀನುಗಳಲ್ಲಿ ಈ ರೀತಿಯ ಬಂಧುಗಳ ಪತ್ತೆ ಕುರಿತು ಅಧ್ಯಯನ ಮಾಡಿದರು. ಇವರ ಉದ್ದೇಶವೂ ಕೂಡ ಇವುಗಳಲ್ಲಿ ಇರುವ ಲೇಬಲ್ಲುಗಳು ಹಾಗೂ ಟೆಂಪ್ಲೇಟುಗಳು ಕುಟುಂಬದಿಂದ ಬಂದವೋ ಸ್ವಂತದ್ದೋ ಎಂದು ಪರಿಶೀಲಿಸುವುದಾಗಿತ್ತು. ಇದಕ್ಕಾಗಿ ಇವರೊಂದು ಪ್ರಯೋಗವನ್ನು ಬಲು ಜಾಣತನದಿಂದ ಯೋಜಿಸಿದರು. ಒಂದು ತೊಟ್ಟಿಯಲ್ಲಿ ಒಂದು ಹೆಣ್ಣು ಮೀನನ್ನು ಗಂಡು ಮೀನಿನ ಜೊತೆಗೆ ಕೂಡಲು ಬಿಟ್ಟರು. ಅದು ಸಂತಾನವನ್ನು ಸೃಷ್ಟಿಸಿದ ಮೇಲೆ ತಾಯಿಯನ್ನು ಬೇರೊಂದು ತೊಟ್ಟಿಯಲ್ಲಿ ಬೇರೊಂದು ಗಂಡಿನ ಜೊತೆಗೆ ಕೂಡಲು ಬಿಟ್ಟರು. ಎರಡೂ ತೊಟ್ಟಿಗಳಲ್ಲಿ ಹುಟ್ಟಿದ ಮೀನುಗಳು ತಾಯಿಯ ಕಡೆಯಿಂದ ಸಂಬಂಧಿಗಳು, ಏಕೆಂದರೆ ಅವುಗಳ ತಾಯಿ ಒಂದೇ, ತಂದೆಯಷ್ಟೇ ಬೇರೆ. ಆದರೆ ತಾಯಿ ಒಬ್ಬಳೇ ಆಗಿದ್ದರೂ ಬೇರೆ ಬೇರೆ ತೊಟ್ಟಿಗಳಲ್ಲಿ ಹುಟ್ಟಿದ್ದರಿಂದ ಮರಿ ಮೀನುಗಳ ನಡುವೆ ಸಂಪರ್ಕವೇ ಇರಲಿಲ್ಲ. ಇಂತಹವು ಒಂದಿನ್ನೊಂದನ್ನು ತಮ್ಮ ಬಂಧುಗಳೆಲ್ಲವುಗಳಿಂದ ಹೆಚ್ಚು ನಿಕಟ ಸಂಬಂಧಿಗಳೆಂದು ಪ್ರತ್ಯೇಕಿಸಿ ಗುರುತಿಸಬಲ್ಲವಾದರೆ ಅವುಗಳ ಟೆಂಪ್ಲೇಟು ಸ್ವಂತದ್ದು, ಕುಟುಂಬಗಳಿಂದಾಗಿ ಕಲಿತದ್ದಲ್ಲ. ಇದೇ ಫಲಿತಾಂಶವೇ ಇವರು ಕಂಡಿದ್ದಾರೆ. ಅಂದರೆ ಈ ಟ್ರಿನಿಡಾಡಿನ ಗಪ್ಪಿ ಮೀನುಗಳು ನಮ್ಮ ಕಾಗದದ ಕಣಜಗಳಿಗಿಂತ ಬಲು ಭಿನ್ನ ಎಂದಾಯಿತು. ಮೀನುಗಳು ಹಿಂದಿನ ಪರಿಚಯ ಇಲ್ಲದಿದ್ದರೂ ತಮ್ಮ ಬಂಧುಗಳನ್ನು ಪತ್ತೆ ಮಾಡಬಲ್ಲವು, ಆದರೆ ಕಣಜಗಳು ಮಾಡಲಾರವು. ಈ ಬಂಧುವಿನ ಪತ್ತೆ ಎನ್ನುವ ವಿದ್ಯಮಾನ ಮನುಷ್ಯರಲ್ಲಿಯೂ ಪ್ರಮುಖವೇ. ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಮಗು ಒಂದನ್ನೊಂದನ್ನು ಸಹಿಸಿಕೊಳ್ಳುವ ಸಂದರ್ಭದಲ್ಲಿ ಇದು ಬಲು ಮುಖ್ಯವಾಗುತ್ತದೆ. ಭೂಮಿಯ ಮೇಲಿರುವ ಜೀವಿಗಳ ವೈವಿಧ್ಯ ಅಗಾಧ. ಅದನ್ನು ಪೂರ್ಣವಾಗಿ ಅಳೆಯಲಾಗಿಲ್ಲ. ತಮ್ಮ ಪರಿಸರಗಳಲ್ಲಿ ಹೊಂದಿಕೊಂಡು ಅವು ಬದುಕಿ ಉಳಿಯುವಂತೆ ನಿಸರ್ಗ ಅವುಗಳನ್ನು ಆಯ್ಕೆ ಮಾಡಿರುವ ಅಮೋಘ ರೀತಿಗಳನ್ನು ಅರಿಯುವುದಿರಲಿ, ಒಟ್ಟಾರೆ ಜೀವಿಗಳಲ್ಲಿ ಹೆಸರು ಕೊಟ್ಟಿರುವಂತಹ ಪ್ರಭೇದಗಳು 10% ಕಡಿಮೆಯೇ. ಸಾಹಸ ಮೋಜು ಬಯಸುವ ಪ್ರಕೃತಿ ವಿಜ್ಞಾನಿಗಳಿಗೆ, ಅದರಲ್ಲೂ ಅಭಿವೃದ್ಧಿಶೀಲ ದೇಶಗಳಿಂದ ಬಂದಂತವರಿಗೆ ಪ್ರಪಂಚದ ಎಲ್ಲೆಡೆ ಅಧ್ಯಯನ ಮಾಡಲು ಇರುವ ಅವಕಾಶಗಳು ಅಪಾರ. ಮೈಕೆಲ್ ರಾಬಿನ್ಸನ್ ಹೇಳಿದ ಹಾಗೆ ಜೀವಿ ವೈವಿಧ್ಯ ಕಡಿಮೆ ಇರುವೆಡೆ 10 ಜೀವಿ ವಿಜ್ಞಾನಿಗಳು ಇದ್ದರೆ, ಜೀವಿ ವೈವಿಧ್ಯ ಅಪಾರವಾಗಿರುವೆಡೆ ಜೀವಿ ವಿಜ್ಞಾನಿಗಳು ಇಲ್ಲವೇ ಇಲ್ಲ. ಇದು ಬದಲಾಗಲು ನಾವು ಮಾಡಬೇಕಾಗಿದ್ದುದು ಇಷ್ಟೇ. ಹಣ ಮತ್ತು ದೊಡ್ಡ ಸವಲತ್ತು ಇರುವ ಪ್ರಯೋಗಾಲಯಗಳಲ್ಲಿ ಮಾತ್ರ ವಿಜ್ಞಾನ ಸಾಧ್ಯ ಎನ್ನುವ ಮೌಢ್ಯವನ್ನು ಮೊದಲು ಕಳೆಯಬೇಕು. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಆಂಗ್ಲ ಮೂಲವನ್ನು ದಿ ವೈರ್ ಸೈನ್ಸ್ ಜಾಲತಾಣ ಮೊದಲು ಪ್ರಕಟಿಸಿತ್ತು.
ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.